அசேஷகுருமீசேஷம் நாராயணமநாமயம் சம்பிரணம்ய பிரபக்ஷ்யாமி பிரமாணானாம் ஸ்வலக்ஷணம் எம்ப ಈ ಮಂಗಳಾಚರಣ ಶ್ಲೋಕದಲ್ಲಿ ಅಶೇಷ ಗುರುಮೀಶೇಷಂ ಅನ್ನೋ ಭಾಗದಲ್ಲಿ ಸರ್ವಜ್ಞಂ ಗುರುಮೀಶೇಷಂ ಅಂದರೆ ಅಶೇಷ ಪದದ ಸ್ಥಾನದಲ್ಲಿ ಸರ್ವಜ್ಞಂ ಎಂಬ ಪದ ಇರತಕ್ಕಂತಹ ಮತ್ತೊಂದು ಪಾಠವೂ ಇದೆ ಅಂತ ಶ್ರೀ ಟೀಕಾಕೃತ್ಪಾದರು ಟೀಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪ್ರವಕ್ಷ್ಯಾಮಿ ಅಂತ ಶ್ರೀಮದ್ ಆಚಾರ್ಯರು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇದು ಲೃಟ್ ಲಕಾರದಲ್ಲಿರತಕ್ಕಂತಹ ಒಂದು ಶಬ್ದ, ಅಂದರೆ ಇನ್ನು ಮುಂದೆ ನಾನು ಹೇಳ್ತಾ ಇದ್ದೇನೆ ಅಂತ ಇದರ ಅರ್ಥ. ಇದರಲ್ಲಿ ವಕ್ಷ್ಯಾಮಿ ಅಂತಂದ್ರೆ ನಾನು ಇನ್ನು ಮುಂದೆ ಹೇಳ್ತಾ ಇದ್ದೇನೆ ಅಂತ ಅರ್ಥ ಬರುತ್ತೆ. ಅದರಲ್ಲಿ ಪ್ರ ಅನ್ನುವ ಉಪಸರ್ಗವನ್ನ, ಪ್ರಿಫಿಕ್ಸ್ ಅನ್ನ ಶ್ರೀಮದ್ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. ಈ ಪ್ರ ಅನ್ನೋದು ಯಾವಾಗಲೂ ಪ್ರಕರ್ಷವನ್ನ, ಅಂದರೆ ಮುಂದೆ ಯಾವ ಅರ್ಥ ಇದೆಯೋ ಅದರಲ್ಲಿ ಒಂದು ವೈಶಿಷ್ಟ್ಯವನ್ನ ಹೇಳುತ್ತೆ. ಶ್ರೀಮದ್ ಆಚಾರ್ಯ ನಾನು ಹೇಳ್ತೇನೆ ಅಂತ ಇಷ್ಟು ಹೇಳದೆ ಚೆನ್ನಾಗಿ ಹೇಳ್ತೇನೆ ಅಂತ ಈ ಶಬ್ದದಿಂದ ಹೇಳಿದ ಹಾಗಾಯ್ತು. ಏನು ಚೆನ್ನಾಗಿ ಹೇಳೋದು ಅಂತಂದ್ರೆ, ಇದಕ್ಕೆ ಎರಡರ್ಥ ಇದೆ. ಒಂದು, ಈ ತರಹದ ವಿಷಯಗಳನ್ನು ನಿರೂಪಣೆ ಮಾಡತಕ್ಕಂಥ ಒಂದು ಶಾಸ್ತ್ರೀಯ ಕ್ರಮ ಇದೆ. ಉದ್ದೇಶ ಲಕ್ಷಣ ವಿಭಾಗ ಪರೀಕ್ಷಾ ಅಂತ ಹೇಳ್ತಾರೆ. ಅದರ ಬಗ್ಗೆ ಮುಂದೆ ನಾವು ನೋಡೋಣ. ಈ ಉದ್ದೇಶ ಲಕ್ಷಣ ವಿಭಾಗ ಪರೀಕ್ಷಾ ಕ್ರಮದಲ್ಲಿ ನಾನು ಮುಂದಿನ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಅಂತ ಆಚಾರ್ಯರು ಇಲ್ಲಿ ಪ್ರ ಅನ್ನುವ ಉಪಸರ್ಗವನ್ನು ಹೇಳೋದ್ರ ಮೂಲಕ ಸೂಚನೆ ಮಾಡ್ತಾ ಇದ್ದಾರೆ. ಮತ್ತೊಂದರ್ಥ, ಚೆನ್ನಾಗಿ ಹೇಳ್ತೇನೆ ಅಂತಂದ್ರೆ ಚೆನ್ನಾಗಿ ಹೇಳದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಪ್ರಮಾಣ ಲಕ್ಷಣಗಳ ಬಗ್ಗೆನೋ ಕೊರತೆಯೇ ಗ್ರಂಥಗಳದ್ದು, ಬೇಕಾದಷ್ಟು ಗ್ರಂಥಗಳಿವೆ. ಆದರೆ ಅವುಗಳಲ್ಲೆಲ್ಲ ಅನೇಕ ತಪ್ಪು ಅಭಿಪ್ರಾಯಗಳು ಬರುವಂತಹ ಮಾತುಗಳು ಬಂದಿವೆ. ನಾನು ಆ ಎಲ್ಲ ತಪ್ಪು ಅಭಿಪ್ರಾಯಗಳನ್ನು ದೂರ ಮಾಡಿ ಸರಿಯಾದ ವಿಷಯವನ್ನು ತಿಳಿಸ್ತಾ ಇದ್ದೇನೆ ಅನ್ನುವ ಅರ್ಥವನ್ನು ಕೂಡ ಪ್ರ ಅನ್ನುವ ಉಪಸರ್ಗದಿಂದ ಶ್ರೀಮದ್ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರಮಾಣಾನಾಂ ಸ್ವಲಕ್ಷಣಂ ಅಂತ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಸ್ವಲಕ್ಷಣಂ ಅನ್ನೋದರ ಅರ್ಥ ಏನು ಅಂತ ಗೊತ್ತಾಗಬೇಕಾದ್ರೆ ಮೊದಲು ಲಕ್ಷಣ ಅಂದರೆ ಏನು ಅನ್ನೋದು ತಿಳಿಬೇಕು. ನಾವು ಲೋಕದಲ್ಲೂ ಕೂಡ ಒಂದು ತಿಳಿಯದ ವಸ್ತುವನ್ನ ತಿಳಿಯಲಿಕ್ಕೆ ಹೊರಟಾಗ ಹೇಗೆ ತಿಳಿತೀವಿ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡೋಣ. ಸಿಂಹ ಅಂದ್ರೆ ಏನು ಅಂತ ಒಬ್ಬನಿಗೆ ಗೊತ್ತಿಲ್ಲ, ಅವನಿಗೆ ಏನ್ ಹೇಳಬೇಕು? ಯಾವ ಪ್ರಾಣಿ ನಾಲ್ಕು ಕಾಲಿನಲ್ಲೇ ನಡೆಯುತ್ತೋ, ಅದರ ಮುಖದಲ್ಲೆಲ್ಲ ಕೂದಲುಗಳಿವೆಯೋ, ಆ ಪ್ರಾಣಿ ಸಿಂಹ. ಇಷ್ಟನ್ನು ತಿಳಿದಂತಹ ವ್ಯಕ್ತಿ ಮುಂದೆ ಅವತ್ತೋ ಒಂದು ಚಿತ್ರವನ್ನೋ ಅಥವಾ ಸಾಕ್ಷಾತ್ತಾಗಿಯೋ ನೋಡಿದಾಗ ಓಹೋ ಇದು ಸಿಂಹ ಅಂತ ಗುರುತಿಸ್ತಾನೆ. ಹಾಗಾದರೆ ಯಾವ ಗುಣಧರ್ಮದಿಂದ ನಾವು ಒಂದು ವಸ್ತುವನ್ನ ಗುರುತಿಸ್ತೀವೋ ಅದನ್ನ ಲಕ್ಷಣ ಅಂತ ಕರೀತಾರೆ. ಲಕ್ಷಣ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಲಕ್ಷ್ಯತೆ ಅನೇನ ಇತಿ ಲಕ್ಷಣಂ ಅನ್ನುವ ವಿವರಣೆಯನ್ನ ಕೊಡಲಾಗುತ್ತೆ. ಅದರಿಂದ ನಾವು ಯಾವ ಎಲ್ಲ ವಸ್ತುಗಳನ್ನು ತಿಳಿಸಬೇಕಾಗಿದೆಯೋ ಆ ಎಲ್ಲಾ ವಸ್ತುಗಳಲ್ಲಿಯೂ ಬರಬೇಕದು, ಅದನ್ನು ಬಿಟ್ಟು ಬೇರೆ ಕಡೆ ಬರಬಾರದು. ಅಂಥದ್ದೇ ಲಕ್ಷಣ ಆಗಲಿಕ್ಕೆ ಸಾಧ್ಯ. ಉದಾಹರಣೆಗೆ ಬರೀ ನಾಲ್ಕು ಕಾಲಿರೋ ಪ್ರಾಣಿ ಅಂತ ಹೇಳಿದರೆ ಅದು ಬೇಕಾದಷ್ಟು ಪ್ರಾಣಿಗಳಿವೆ, ಸಿಂಹ ಮಾತ್ರ ಆಗೋದಿಲ್ಲ. ಅದಕ್ಕೆ ನಾಲ್ಕು ಕಾಲು ಇರಬೇಕು, ಮುಖದ ತುಂಬ ಕೂದಲಿರಬೇಕು ಅಂತ ಹೀಗೆ ಸಿಂಹದಲ್ಲಿ ಮಾತ್ರ ಬರತಕ್ಕಂತಹ ಧರ್ಮವನ್ನ ಹೇಳಬೇಕು. ಶಾಸ್ತ್ರದಲ್ಲಿ ಈ ಸಂದರ್ಭದಲ್ಲಿ ಗೋವಿನ ಲಕ್ಷಣವನ್ನ ಹೇಳತಕ್ಕಂತಹದ್ದು ಪದ್ಧತಿ. ಗೋ ಅಂದ್ರೆ ಯಾವುದು ಅಂತಂದ್ರೆ ಅದಕ್ಕೆ ಕೋಡಿರಬೇಕು, ಕೋಡು ಬೇರೆದಕ್ಕೂ ಇದೆ, ನಾಲ್ಕು ಕಾಲಿರು ಅದು ಬೇರೆದಕ್ಕಿದೆ, ಕೋಲು ಅದರ ಜೊತೆಗೆ ಸಾಸ್ನ ಅಂದ್ರೆ ಗಂಗೆ ದೊಗಲು ಅಂತ ಕುತ್ತಿಗೆಯ ಕೆಳಗೆ ಮೆದುವಾದಂತಹ ಓಲಾಡುವಂತಹ ಒಂದು ಚರ್ಮ ಅದು ಇರಬೇಕು. ಒಂದು ಬರೀ ಸಾಸ್ನ ಉಳ್ಳದ್ದು ಅಂತ ಹೇಳಿಬಿಟ್ರೆ ಕೋಳಿಗೂ ಇದೆ, ಅದರಿಂದ ಸಾಸ್ನ ಮತ್ತು ಕೊಂಬು ಬಾಲ ಇರತಕ್ಕಂತಹ ಪ್ರಾಣಿ ಅಂತ ಹಸುವನ್ನ ಗುರುತಿಸಿ ಸಾಸ್ನಾದಿಮತಿ ಗೌಹು ಅನ್ನೋ ಪ್ರಯೋಗವನ್ನು ಮಾಡಿ ಗೋವಿನ ಲಕ್ಷಣ ಏನು ಅಂತಂದ್ರೆ ಸಾಸ್ನಾದಿಮತ್ವಂ ಅಂತ ಶಾಸ್ತ್ರಗಳಲ್ಲಿ ಇದನ್ನು ವ್ಯವಹಾರ ಮಾಡುತ್ತಿರ್ತಾರೆ. ಹೀಗೆ ಒಂದು ವಸ್ತುವಿನ ಅಸಾಧಾರಣ ಧರ್ಮವನ್ನ ಅಂದರೆ ಅದರಲ್ಲಿ ಮಾತ್ರ ಬಂದಿರಬೇಕು, ಉಳಿದದರಲ್ಲಿ ಬಂದಿರಬಾರದು, ಇಂಥ ಧರ್ಮವನ್ನ ಲಕ್ಷಣ ಅಂತ ಕರೀತಾರೆ. ಆಚಾರ್ಯರು ಪ್ರಮಾಣಾನಾಂ ಲಕ್ಷಣಂ ಪ್ರವಕ್ಷ್ಯಾಮಿ ಅಂತ ಲಕ್ಷಣವನ್ನು ಹೇಳ್ತೇನೆ ಅಂತ ಇಷ್ಟೇ ಹೇಳಿಲ್ಲ, ಸ್ವಲಕ್ಷಣಂ ಪ್ರವಕ್ಷ್ಯಾಮಿ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಈ ಲಕ್ಷಣಗಳು ಎರಡು ತರ ಇವೆ, ಯಾವಲ್ಲಕ್ಷ್ಯಭಾವಿ ಅಯಾವಲ್ಲಕ್ಷ್ಯಭಾವಿ ಅಂತ. ಅಂದರೆ ಲಕ್ಷ್ಯ ಇದ್ದಷ್ಟು ಕಾಲವೂ ಇರೋಂಥ ಲಕ್ಷಣಗಳು, ಲಕ್ಷ್ಯ ಆಮೇಲೂ ಇರುತ್ತದೆ, ಆದರೆ ಅದರ ಎಲ್ಲ ಕಾಲದಲ್ಲಿ ಆ ಧರ್ಮ ಇರೋದಿಲ್ಲ. ಉದಾಹರಣೆಗೆ ಸಾಸ್ನಾದಿಮತ್ವ ಗೋವಿನ ಲಕ್ಷಣ ಅಂತ ನಾವೇನು ಹೇಳ್ತೀವಿ, ಅದು ಗೋವಿನ ಶರೀರ ಇರೋ ತನಕ, ಅಂದರೆ ಆ ಗೋ ಬದುಕಿರಲಿ ಅಥವಾ ಪ್ರಾಣತ್ಯಾಗ ಮಾಡಲಿ, ಆ ಶರೀರ ಇದ್ದಷ್ಟು ಕಾಲವೂ ಆ ಲಕ್ಷಣ ಅದರಲ್ಲಿ ಇದ್ದೇ ಇರುತ್ತದೆ. ಅದೇ ಇನ್ನೊಂದು ಉದಾಹರಣೆಯನ್ನ ಟೀಕಾಕೃತ್ಪಾದರಲ್ಲಿ ಕೊಡ್ತಾರೆ. ಶರೀರ ಅಂದರೆ ಏನು ಅಂದರೆ, ಜೀವರಿಗೆ ಸುಖ ದುಃಖಗಳನ್ನು ಅನುಭವಿಸಲಿಕ್ಕೆ ಸಾಧನವಾಗುವಂತಹ ವಸ್ತು ಶರೀರ ಅಂತ ಶರೀರದ ಲಕ್ಷಣವನ್ನು ಹೇಳಿದರೆ, ಇದು ಮೃತ ಶರೀರದಲ್ಲಿ ಬರೋದಿಲ್ಲ. ಆದರೆ ಶರೀರದ ಲಕ್ಷಣ ಅಲ್ಲ ಅಂತಲ್ಲ, ಒಬ್ಬ ಮನುಷ್ಯ ಹೊರಗಿರ್ತಕ್ಕಂತಹ ಪೆನ್ನು ಪುಸ್ತಕ ಮೇಜು ಇವುಗಳಿಂದ ಆ ಭಾಗದಿಂದ ಸುಖವನ್ನು ಅನುಭವಿಸುವುದಿಲ್ಲ, ಅವನ ಶರೀರ ಎಷ್ಟಿದೆಯೋ ಅಷ್ಟರಿಂದ ಅವನು ಸುಖ ದುಃಖ ಅನುಭವಿಸ್ತಾನೆ. ಅದರಿಂದ ಶರೀರದಲ್ಲಿ ಈ ಲಕ್ಷಣ ಬರುತ್ತೆ, ಆದರೆ ಈ ಲಕ್ಷಣ ಶರೀರ ಇರುವಷ್ಟು ಕಾಲ ಇರುವಂತಹ ಲಕ್ಷಣ ಅಲ್ಲ. ಇದನ್ನು ಅಯಾವತ್ ದ್ರವ್ಯಭಾವಿ ಅಂತ ಕರೀತಾರೆ. ಇದರಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಎರಡು ಈ ಲಕ್ಷಣಗಳಲ್ಲಿ ಪ್ರಧಾನವಾದದ್ದು ಯಾವಲ್ಲಕ್ಷ್ಯಭಾವಿ ಲಕ್ಷಣ, ಅದನ್ನೇ ಸ್ವಲಕ್ಷಣಂ ಅಂತ, ಅಂದರೆ ಸ್ವರೂಪಭೂತಂ ಲಕ್ಷಣಂ ಅಂತ ಇದಕ್ಕರ್ಥ. ಒಂದು ವಸ್ತುವಿನ ಸ್ವರೂಪಭೂತ ಲಕ್ಷಣ ಅಂತಂದ್ರೆ ಅದು ಯಾವಲ್ಲಕ್ಷ್ಯಭಾವಿ, ಲಕ್ಷ್ಯ ಇರುವಷ್ಟು ಕಾಲ ಇರುವಂಥದ್ದೇ ಆಗಿರುತ್ತೆ. ಅದರಿಂದ ಪ್ರಮಾಣಗಳ ಸ್ವರೂಪಭೂತವಾದಂತಹ ಲಕ್ಷಣವನ್ನ ಈ ಗ್ರಂಥದಲ್ಲಿ ಮುಂದೆ ನಾನು ಹೇಳ್ತಾ ಇದ್ದೇನೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರ ಅನ್ನುವ ಉಪಸರ್ಗ ನೀಡಿದ್ದರ ಉದ್ದೇಶವನ್ನು ನೋಡ್ತಾ, ಯಾವುದೇ ವಿಷಯವನ್ನ ಶಾಸ್ತ್ರದಲ್ಲಿ ಉದ್ದೇಶ ಲಕ್ಷಣ ವಿಭಾಗ ಪರೀಕ್ಷಾ ಈ ಕ್ರಮದಲ್ಲಿ ಹೇಳಬೇಕು ಅಂತ ಏನು ಪ್ರಸಿದ್ಧವಾಗಿದೆ ಅದನ್ನು ಅನುಸರಿಸ್ತಾ ಇದ್ದೇನೆ ಅನ್ನೋದನ್ನು ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ ಅಂತ ನೋಡಿದ್ವಿ. ಮುಂದೆ ನಾವದನ್ನು ನೋಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಇಲ್ಲಿ ಉದ್ದೇಶ ಅಂದ್ರೇನು, ಲಕ್ಷಣ ಗೊತ್ತಾಗಿದೆ ಈಗಾಗಲೇ, ವಿಭಾಗ ಅಂದ್ರೇನು, ಪರೀಕ್ಷಾ ಅಂದ್ರೇನು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಬೇಕು. ಉದ್ದೇಶ ಅಂತಂದ್ರೆ ನಾವು ಯಾವ ವಿಷಯವನ್ನು ಹೇಳಬೇಕಾಗಿದೆಯೋ ಅದರ ಹೆಸರನ್ನು ಮೊದಲು ಹೇಳೋದು. ನಾವು ಹಸುವಿನ ಬಗ್ಗೆ ಮಾತಾಡೋದಾದರೆ ಆಗ ಮೊದಲಿಗೆ ಹಸು ಎಂದರೆ ಸಾಸ್ನಾದಿಗಳು ಉಳ್ಳದ್ದು ಅಂತ ಮೊದಲು ಹಸು ಎಂದರೆ ಅಂತ ಹಸುವಿನ ಹೆಸರನ್ನು ಹೇಳ್ತೀವಲ್ಲ, ಇದನ್ನೇ ಉದ್ದೇಶ ಅಂತ ಕರೀತಾರೆ. ಅಂದ ಯಾವ ವಿಷಯದ ಬಗ್ಗೆ ಹೇಳಬೇಕಾಗಿದೆ ಅದರ ಹೆಸರನ್ನೇ ಹೇಳದೆ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿದರೆ ಅದು ಉಪಯೋಗ ಇಲ್ಲ, ಅದರ ಹೆಸರನ್ನೇ ಹೇಳ್ತಕ್ಕಂಥ ಇದನ್ನು ಉದ್ದೇಶ ನಾಮ್ನ ಪದಾರ್ಥ ಸಂಕೀರ್ತನಂ ಅಂತ ಇದನ್ನು ಕರೀತಾರೆ. ಇನ್ನು ಲಕ್ಷಣದ ಬಗ್ಗೆ ಈಗಾಗಲೇ ನೋಡಿದ್ವಿ. ವಿಭಾಗ ಅಂದರೆ ಡಿವಿಷನ್, ಒಂದು ವಿಷಯವನ್ನು ಹೇಳಿದಾಗ ಅದರಲ್ಲಿ ಎಷ್ಟು ಅವಾಂತರ ಪ್ರಭೇದಗಳಿವೆ, ಅವಾಂತರ ಪ್ರಭೇದಗಳನ್ನು ತಿಳಿದುಕೊಂಡರೆ ನಮಗೆ ಆ ವಸ್ತುವಿನ ಬಗ್ಗೆ ಹೆಚ್ಚು ಸರಿಯಾದಂತಹ ವ್ಯಾಪಕವಾದಂತಹ ಜ್ಞಾನ ಬರುತ್ತೆ, ಅಂದರೆ ವಿಭಾಗ ಮಾಡತಕ್ಕಂತಹ ಅಗತ್ಯ ಬರುತ್ತದೆ. ಇನ್ನು ಪರೀಕ್ಷಾ ನಾಲ್ಕನೆಯದ್ದು. ಪರೀಕ್ಷಾ ಎಂದರೆ ಯುಕ್ತಾಯುಕ್ತ ವಿವೇಚನೆ, ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋದು. ಈ ಪರೀಕ್ಷಾ ಅನ್ನೋದು ಲಕ್ಷಣಕ್ಕೂ ಸಂಬಂಧಪಡುತ್ತೆ, ವಿಭಾಗಕ್ಕೂ ಸಂಬಂಧಪಡುತ್ತೆ, ಪರೀಕ್ಷಾಕ್ಕೂ ಪರೀಕ್ಷಾ ಇದೆ. ಆದರೆ ಉದ್ದೇಶಕ್ಕಿಲ್ಲ, ಅಂದರೆ ಉದ್ದೇಶದ ಬಗ್ಗೆ ಪರೀಕ್ಷಾ ಮಾಡೋದು ಅಂತಂದರೆ ಒಂದು ಹೆಸರನ್ನ ಹೀಗೆ ಕರಿಬೇಕೋ ಹಾಗೆ ಕರಿಬೇಕೋ ಅಂತ ಹೆಸರಿನ ಬಗ್ಗೆ ವಿವಾದ ಮಾಡಿದ ಹಾಗಾಗ್ತದೆ. ಇದು ಹೆಸರಿನ ಬಗ್ಗೆ ವಿವಾದ ಮಾಡೋದು ಸರಿಯಲ್ಲ. ಅದರಿಂದ ಉದ್ದೇಶ ನೀವು ಯಾವ ಹೆಸರು ಬೇಕಾದರೂ ಕೊಡ್ರಿ, ಮುಂದೆ ಅದರ ಲಕ್ಷಣ ಏನು ಹೇಳ್ತೀರಿ ಏನು ಅನ್ನೋದರ ಮೇಲೆ ಆ ಉಪಪಾದನೆ ಮಾಡತಕ್ಕಂಥವರ ವಿಷಯದ ಮಹತ್ವ ತೀರ್ಮಾನ ಆಗುತ್ತೆ, ಹೆಸರಿನಲ್ಲಿ ಇಲ್ಲ. ಆದ್ದರಿಂದ ಉದ್ದೇಶದ ಬಗ್ಗೆ ಪರೀಕ್ಷಾ ಇಲ್ಲ ಅಂತ ಶಾಸ್ತ್ರಕಾರರು ನಿರ್ಧಾರ ಮಾಡಿದ್ದಾರೆ. ಲಕ್ಷಣದ ಪರೀಕ್ಷಾ ಇದೆ, ಯಾಕೆ ಲಕ್ಷಣ ತಪ್ಪಾಗಿ ಬಿಟ್ರೆ ನಾವು ತಪ್ಪು ವಸ್ತುಗಳನ್ನು ಕೂಡ ಲಕ್ಷ್ಯ ಅಂತ ತಿಳ್ಕೊಂಡು ಬಿಡ್ತೀವಿ. ಇನ್ನು ವಿಭಾಗಕ್ಕೂ ಪರೀಕ್ಷಾ ಇದೆ, ಯಾಕೆ ಸರಿಯಾದಂತಹ ವಿಭಾಗ ಮಾಡಿದರೆ ಆಗ ಆ ಜ್ಞಾನದಲ್ಲಿ ಒಂದು ಖಚಿತತೆ ಬರುತ್ತದೆ. ಯಾಕೆ ವಿಭಾಗ ಮಾಡಬೇಕಾದ್ರೆ ಕೆಲವನ್ನು ಬಿಟ್ಟು ಬಿಟ್ಟರೆ ಅವರು, ಅದರಿಂದ ನ್ಯೂನ ಸಂಖ್ಯಾ ಅಧಿಕ ಸಂಖ್ಯೆಗಳನ್ನು ನಿವಾರಿಸಿ ಈ ವಿಭಾಗವೇ ಸರಿ ಅಂತ ನಿರ್ಧಾರ ಮಾಡಲಿಕ್ಕೆ ವಿಭಾಗದ ಪರೀಕ್ಷೆ ಆಗಬೇಕು. ಪರೀಕ್ಷಾಕ್ಕೂ ಪರೀಕ್ಷೆ ಆಗಬೇಕು. ನಾವು ಯಾವುದೋ ಒಂದನ್ನ ಇದು ಸರಿ ಇದು ತಪ್ಪು ಅಂತ ಹೇಳಿ ಒಂದು ಸ್ವಲ್ಪ ತಿಳ್ಕೊಂಡು ಸುಮ್ಮನೆ ಕೂತು ಬಿಡೋದಲ್ಲ, ಅದು ಯಾಕೆ ಸರಿ ಅಂತ ಅದರ ಮೇಲೂ ಮತ್ತೆ ವಿಚಾರ ಮಾಡಲಿಕ್ಕೆ ಅವಕಾಶ ಇದ್ದೇ ಇರುತ್ತದೆ. ಅದರಿಂದ ಎಲ್ಲಿಯವರೆಗೆ ಇದೇ ಸರಿ ಅಂತ ಖಚಿತವಾದಂಥ ಇದಮಿತ್ಥಂ ಅನ್ನುವ ನಿರ್ಣಯ ಆಗತ್ತೋ ಅಲ್ಲಿಯವರೆಗೂ ಕೂಡ ಈ ಪರೀಕ್ಷೆ ನಡೀತಾನೇ ಇರುತ್ತದೆ. ಹೀಗೆ ಉದ್ದೇಶ ಲಕ್ಷಣ ವಿಭಾಗ ಪರೀಕ್ಷಾ ಅನ್ನುವ ಈ ನಾಲ್ಕು ಸೋಪಾನಗಳು ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಇರತಕ್ಕಂಥ ದಾರಿ. ಆ ಕ್ರಮದಲ್ಲೇ ಈ ಗ್ರಂಥದಲ್ಲಿ ಪ್ರಮಾಣಗಳ ಸ್ವರೂಪಭೂತ ಲಕ್ಷಣವನ್ನು ನಾವು ಹೇಳ್ತಾ ಇದ್ದೇವೆ ಅಂತ ಶ್ರೀಮದಾಚಾರ್ಯರು ಪ್ರಾರಂಭದ ಶ್ಲೋಕದಲ್ಲಿ ಮಂಗಳಾಚರಣೆಯ ನಂತರ ಮಾಡಿರತಕ್ಕಂಥ ಪ್ರತಿಜ್ಞೆಯಲ್ಲಿ ತಿಳಿಸ್ತಾ ಇದ್ದಾರೆ.